ಪದಾರ್ಥದಲ್ಲಿ ಅಭಿಮಾನ ತ್ಯಾಗ ಬರುತ್ತೆ. ಹಾಗಾದರೆ ಸರ್ವತ್ರ ಭಗವಂತನನ್ನ ನೋಡೋದು ಸಮತ್ವ ಅಂದರೆ ಸುಖಪ್ರದ ಇವನೇ, ಆಯಾ ಪದಾರ್ಥದಲ್ಲಿದ್ದುಕೊಂಡು ಸುಖ ಕೊಡ್ತಾ ಇರೋದು ಇವನೇ, ಸುಖ ಕೊಡ್ತಾ ಇರೋದು ಇವನೇ, ಸುಖ ಕೊಡ್ತಾ ಇರೋದು ಇವನೇ. ಜೊತೆಗೆ ಈ ಪದಾರ್ಥ ಅಲ್ಲ, ಎರಡೂ ಬರಬೇಕಲ್ಲ, ಬಡಬಲ್ಲ ಬಡಬ ಅಂತ ಬಂದಂತೆ. ದೇವರು ಕೊಡ್ತಾ ಇದ್ದಾನೆ, ಇದು ಕೊಡ್ತಾ ಇಲ್ಲ, ದೇವರು ಕೊಡ್ತಾ ಇದ್ದಾನೆ, ಇವರು ಕೊಡ್ತಾ ಇಲ್ಲ, ಈ ಎರಡೂ ಯಾರಿಗೆ ಬರುತ್ತೋ ಅವರನ್ನ ಸಮದರ್ಶಿಗಳು ಅಂದರು. ಅಂದ್ರೆ ಏನಾಯಿತು, ಸುಖ ಪದಾರ್ಥ ಸುಖ ಕೊಡ್ತಾ ಇದೆ ಎನ್ನುವ ಅಭಿಪ್ರಾಯವೇ ಅಭಿಮಾನ, ಅದು ಹೋಗುತ್ತೆ.
ಬೆಳ್ಳಿ ಬೆಳ್ಳಿ ಪಂಚತ್ರ ಇಟ್ಕೊಂಡಿರೋನಿಗೆ ಇದೆಲ್ಲ ಕಳೆದು ಹೋಗುತ್ತೆ ಭಯ.
ಹೌದು,
ಅದೇ ತಾಮ್ರದ ಪಂಚತ್ರ ಇದ್ರೆ ಅಭಿಮಾನ
ಡಿಟ್ಯಾಚ್ಮೆಂಟ್ ಬರಲಿಕ್ಕೆ ದೇವರಲ್ಲಿ ಅಟ್ಯಾಚ್ಮೆಂಟ್ ಬರಬೇಕು. ಯಾಕೆ, ಮನಸ್ಸಿಗೆ ಅಟ್ಯಾಚ್ಮೆಂಟ್ ಎಂಬುದು ಸಹಜ ಲಕ್ಷಣ. ನಾನು ಎಲ್ಲೋ ಒಂದು ಕಡೆ ಅಂಟುಕೊಳ್ತೇನೆ, ಬರೇ ಡಿಟ್ಯಾಚ್ಡ್ ಆಗಿರಲಿಕ್ಕೆ ನನಗಾಗಲ್ಲ ಅನ್ನತ್ತದು, ಅದು ಸ್ವಭಾವವೇ ಅಷ್ಟು. ಅದನ್ನು ನೀನು ಎಲ್ಲ ಬಿಟ್ಟು ಕೂಡು ಅಂದರೆ ಸಾರಿ ಎಂಬತ್ತದು. ಅದಕ್ಕೆ ನಾವು ನಿನಗೆ ಬೇಕಾದ ಅಟ್ಯಾಚ್ಮೆಂಟ್ ತಾನೇ ದೇವರಲ್ಲಿ ಅಟ್ಯಾಚ್ ಆಗು. ಅವಾಗ ಅದನ್ನತ್ತೆ ದೇವರಲ್ಲಿ ಮನಸ್ಸು ಅಟ್ಯಾಚ್ ಆದರೆ ಮಿಕ್ಕ ಕಡೆ ಡಿಟ್ಯಾಚ್ ಆಗಬೇಕಾಗಿದ್ದೆ ಅಲ್ವಾ. ಅದನ್ನೇ ಹೇಳ್ತಾ ಇದ್ದಾರೆ, ದೇವರ ಕಡೆ ಹೋಗ್ತಾ 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 ಬಂದರೆ ಮಿಕ್ಕದ್ದು ದೂರ ಆಗುತ್ತೆ. ಇದೇ ಸೂಪರ್ ಟೆಕ್ನಿಕ್ ಯಾರಿಗೆ ಅಪ್ಲೈ ಮಾಡೋದಕ್ಕೆ. ನ ಪ್ರಕೃಷ್ಯೇತ್ ಪ್ರಿಯಂ ಪ್ರಾಪ್ಯ, ಪ್ರಿಯವನ್ನು ಪಡೆದರೂ ಕೂಡ, ಅಂದರೆ ಇಲ್ಲಿ ಹೇಳತಾ ಇದ್ದಾರೆ, ನಾನು ಸರ್ವತ್ರ ಭಗವಂತ ನೋಡುತ್ತೇನೆ ಅಂತ ದೀಕ್ಷಾ ಹಿಡಿದು ಯಾರು ಶುರು ಮಾಡುತ್ತಾರೋ, ನಿಮ್ಮ ಸಾಧನೆ ಫಲ ಕೊಡ್ತಾ ಇದೆಯಾ ಇಲ್ವಾ? ಸುಮ್ಮನೆ ಮಾಡೋದ ಕೊಡ್ತಾ ಇದೆಯಾ ಅಂದ್ರೆ ಹೆಂಗ್ ಗೊತ್ತಾಯ್ತು? ಅಂದ್ರೆ ಬೇಕಾಗಿದ್ದು ಬಂದರೂ ಕೂಡ ಏನು ಇವನು ಕುಣಿದು ಹಾಕುವಷ್ಟು ಆ ಬಂತು, ಏನಿಲ್ಲ, ಪ್ರಶಾಂತವಾಗಿದೆ, ಹೋಯ್ತು. ನೋದ್ವಿಜೇ ಯಾವ್ದು
ಸಂತೋಷ
ಕಂಟ್ರೋಲ್ ಆಗ್ಬೋದ? ಅದು ಕೂಡ ಹೇಳ್ತಾ ಇದ್ದಾರೆ, ಕೊಟ್ಟದ್ದು ಇವನೇ ತೆಗೀತಾನೆ. ಇವಾಗ ಒಂದು ನೋಡಿ, ಇದು ನೋಡಿ, ನಿಮ್ಗೆ ಹೇಳ್ತೀನಿ, ನಿಮ್ಮ ಪ್ರಾಕ್ಟೀಸಲ್ಲಿ ಇರೋದೇ ಹೇಳ್ತೀನಿ, ನಿಮ್ಮ ಪ್ರಾಕ್ಟೀಸಲ್ಲಿ ಇರೋದೇ ಹೇಳ್ತೀನಿ. ಹಾಲು ತಗೊಂಡ್ರಿ, ಹಾಲು ಅದನ್ನು ಹಾಗೇ ಇಟ್ಟ್ರಿ, ಹಾಲು ಬಂತು, ಆನಂದ ಆಯಿತು, ಮಾರನೇ ದಿನ ಹಾಲು ಹಾಳಾಯಿತು. ಹಾಳಾಗುತ್ತೆ ಅಂದ್ರೆ ನಿಮ್ಗೆ ಗೊತ್ತೋ ಇಲ್ವೋ? ಹಾಳಾಯಿತು, ಅವಾಗ ನೀವೇನಂತೆ, ಹೋಗಲಿ ಬಿಡು ಅಲ್ವಾ? ಯಾಕೆ, ಹಾಳು ಹಾಳಾಗಿ ಹೋಗುತ್ತೆ ಎಂಬುದು ಗೊತ್ತು ನಿಮಗೆ, ಮೊದಲೇ ಟಚ್ ಇದೆ, ಆಲ್ರೆಡಿ ಯು ಆರ್ ಫಿಕ್ಸ್ ವಿತ್ ದಟ್. ಇದು ಹಾಳಾಗುತ್ತೆ ಎಂಬುದು ಮೊದಲೇ ಗೊತ್ತು, ಅದಕ್ಕೆ ಹಾಳಾಗಿದ್ದಕ್ಕೆ ಅಯ್ಯೋ ಇನ್ನೊಂದು ಲೀಟರ್ ತರಬೇಕಲ್ಲ ಅಂತ ದುಃಖ ಇದ್ರೂ ಕೂಡ ಹಾಳು ಹಾಳಾಗಿದ್ದಕ್ಕೆ ನೋ ಪ್ರಾಬ್ಲಮ್, ಸ್ವಲ್ಪ ಅಡ್ಜಸ್ಟ್ಮೆಂಟ್ ಬಂತು. ಅದು ಹಾಲಿಗಾಗಿತ್ತಲ್ಲ, ಇಡೀ ಬದುಕಿಗೆ ಬರುತ್ತೆ. ಬದುಕಿಗೆ ಬರುತ್ತೆ. ಆದದ್ದಾಯಿತು ಇಲ್ಲಿಷ್ಟೇ. ಪ್ರತಿಯೊಂದು ಅಲ್ಲಲ್ಲಿ ದೇವರನ್ನ ನೋಡೋದು ಅಂದ್ರೆ ಎಷ್ಟು ಅಂದ್ರೆ, ಈ ಪದಾರ್ಥ ಅವನೇ ಕೊಡತಾ ಇದ್ದಾನೆ, ಪದಾರ್ಥದೊಳಗಿರುವ ಸುಖ ಅವನೇ ಕೊಡತಾ ಇದ್ದಾನೆ, ಎರಡು ಪದಾರ್ಥ ಅವನೇ ಕೊಡತಾ ಇದ್ದಾನೆ, ಪದಾರ್ಥದೊಳಗಿನ ಸುಖ ಅವನೇ ಕೊಡತಾ ಇದ್ದಾನೆ, ಪದಾರ್ಥವನ್ನು ಬೇರು ಮಾಡೇ ಮಾಡ್ತಾನೆ. ಇದು ಮೊದಲೇ ಕನ್ಫರ್ಮೇಶನ್. ಹಾಲು ಹಾಲಿಗೆ ಹಾಳಾಗುವ ಲಕ್ಷಣ ಹೇಗಿದೆಯೋ ಪದಾರ್ಥಕ್ಕೆ ನಮ್ಮಿಂದ ದೂರ ಆಗುವ ಲಕ್ಷಣ ಇದೆಯೇ ಇದೆ. ಯಾಕೆ? ನನ್ನ ಕರ್ಮ ಎಷ್ಟರವರೆಗಿರುತ್ತೋ, ಆ ಪದಾರ್ಥ ಪಡ್ಕೊಂಡಿರುವ ಕರ್ಮ ನನ್ನಲ್ಲಿ ಎಷ್ಟರವರೆಗಿರುತ್ತೋ ಅಷ್ಟರವರೆಗೆ ದೇವರು ಆ ಪದಾರ್ಥವನ್ನು ನನ್ನ ಜೊತೆಗಿಟ್ಟಿರ್ತಾನೆ. ಆದ ಮೇಲೆ ವಿತೌಟ್ ಮೆರೆಸಿ ದೇವರು ದೂರ ಮಾಡುತ್ತಾನೆ ಎಂಬುದು ಪದಾರ್ಥ ಬರುವಾಗಲೇ ನಾವು ತಲೆಗೆ ತಂದು ಬಿಟ್ಟರೆ, ವಿತ್ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಬಂದರೆ ಏನಾಗುತ್ತೆ? ದುಃಖ ಇರಲ್ಲ, ಹಾರ್ಟ್ ಅಟ್ಯಾಕ್ ಇರಲ್ಲ, ಬಿಪಿ ಇರಲ್ಲ, ಪ್ರಶಾಂತವಾಗಿರ್ತೇವೆ. ಯಾಕೆ? ಪದಾರ್ಥಕ್ಕಿಂತ ನಮಗೆ ನಾವು ಮುಖ್ಯ ಅಲ್ವಾ? ಪದಾರ್ಥ ಹೋದಾಗ ನಾವು ಹೋಗ್ಬಿಟ್ರೆ ಅಲ್ವಾ? ಆದ್ದರಿಂದ ನಮಗೆ ಪದಾರ್ಥಕ್ಕಿಂತ ನಾವು ಮುಖ್ಯ. ಆದ್ದರಿಂದ ನಮ್ಮನ್ನು ನಾವು ಸೇಫ್ ಗಾರ್ಡ್ ಮಾಡಿಕೋಬೇಕಾದರೆ ಪದಾರ್ಥ ಯಾವಾಗಾದರೂ ಹೋಗುತ್ತೆ ಅಂತ ಮೆಂಟಲ್ಲಿ ಪ್ರಿಪೇರ್ ಆದರೆ ನಮಗೆ ನಾವು ಸೇಫ್ ಗಾರ್ಡ್ ಅಂದರೆ ಟ್ಯಾಬ್ಲೆಟ್ ಒಂದು ತಗೊಂಡ್ವಿ ಅಂತ ಅರ್ಥ. ಇಲ್ಲ, ನಾವೇ ಹುಳಕ್ಕಿ. ಎಷ್ಟು ಜನ ಹೋಗಿಲ್ಲ ಠಕ್ ಅಂತ ಅಟ್ಯಾಕಿಂದ ಹೋಗ್ಬಿಟ್ರಲ್ಲ, ಅದು ಹೋಯಿತು ಇದು ಹೋಯಿತು ಅದು ಅದು ಹೋಗೇ ಹೋಗುತ್ತೆ. ನೀನ್ಯಾಕೆ ಓದಿ ಅಲ್ವಾ? ಸರಿ, ಮುಂದಕ್ಕೆ ಹೋಗೋಣ. ನ ಪ್ರಕೃಷ್ಯೇತ್ ಪ್ರಿಯಂ ಪ್ರಾಪ್ಯ, ನೋದ್ವಿಜೇತ್ ಪ್ರಾಪ್ಯ ಚ ಅಪ್ರಿಯಂ. ತನಗೆ ಇದು ಮೊದಲನೇ ಪಾರ್ಟೇ ಡಿಸ್ಕಷನ್ ಜಾಸ್ತಿ ಆಯಿತು ಅಲ್ವಾ, ಎರಡನೇ ಪಾರ್ಟ್ ಬರಲಿಲ್ಲ. ಹೌದು, ಅಂದರೆ ಬೇಡದ್ದು ಬಂದಾಗ ಉದ್ವೇಗ ಕೊಳ್ಳದೆ ಇರೋದು ಅದು ಇಂಪಾರ್ಟೆಂಟ್ ಅಲ್ವಾ? ಅಲ್ಲಿ ನಾವು ಹೋಗಲಿಲ್ಲ, ಮೇನ್ ಪಾರ್ಟ್ ಅದೇ. ಬೇಡದ್ದೇ ನಮಗೆ ಬರ್ತಾ ಇರುತ್ತೆ, ನಮ್ಮನ್ನು ಯಾವುದು ಹಾಳು ಮಾಡಬೇಕೋ ಅದೇ ಸುಂದರವಾಗಿ ನಮಗೆ ಕಾಣುತ್ತೆ. ನಮ್ಮನ್ನು ಯಾವುದು ಹಾಳು ಮಾಡುತ್ತೋ ಅದೇ ಸುಂದರ ರೂಪ ಧಾರಣೆ ಮಾಡಿಕೊಂಡು ಬರ್ತಾ ಇರುತ್ತೆ. ಯಾವುದು ನಮ್ಮ ಪ್ರಾರಬ್ಧ. ಆದ್ದರಿಂದ ಅದನ್ನು ನಾವು ತಡ್ಕೋಬೇಕು. ಆಗಲ್ಲ, ಅದಕ್ಕೆ ಅವನ ಶರಣಾಗತ ಆಗಬೇಕು. ಅದನ್ನು ಹೇಳ್ತಾ ಇದ್ದಾರೆ. ನ ಉದ್ವಿಜೇತ್ ಪ್ರಾಪ್ಯ ಚ ಅಪ್ರಿಯಂ, ಸ್ಥಿರ ಬುದ್ಧಿ ಅಸಂಮೂಢ ಮೌಢ್ಯ ಬರದೇ ಇರುವವ. ಅದಕ್ಕೆ ರಾಯರು ವಿಶೇಷವಾಗಿ ಚೆನ್ನಾಗಿ ಹೇಳುತ್ತಾರೆ, ಕೆಲವು ಮಾತುಗಳನ್ನು ಹೇಳುತ್ತಾರೆ. ಅಸಂಮೂಢ ಅಂದರು, ಸ್ಥಿರಬುದ್ಧಿ ಅಸಂಮೂಢ ಅಂದರೆ ಅದಕ್ಕೆ ಅರ್ಥ ಹೇಳುತ್ತಾರೆ. ಪ್ರಿಯಾಪ್ರಿಯ ಪ್ರಾಪಣೆ ಲೌಕಿಕೋ ಜನ ಏವ ಸ್ವತಂತ್ರ ಇತಿ ಮಿಥ್ಯಾಜ್ಞಾನಹೀನ ತತ್ರ ಹೇತು ಬ್ರಹ್ಮವಿತ್. ಇಲ್ಲಿ ನೋಡಿ ಒಳ್ಳೆ ವಿಷಯ ಹೇಳ್ತಾ ಇದ್ದಾರೆ. ರುದ್ರದೇವರು ಸಿಟ್ಟು ಬಂತು. ನೆನೀತಾನೆ ಇಲ್ಲ ಯಾರು. ಹರ ನಮ ಪಾರ್ವತೀಪದೇ ಅಲ್ವಾ, ಎಲ್ಲರೂ ಸಮಾಧಿಗೆ ಹೋಗೋ ಸ್ಥಿತಿ ಕಾಣ್ತಾ ಇತ್ತು ಅಲ್ಲ. ಅಷ್ಟು ಚೆನ್ನಾಗಿದೆ ಗೀತೆ, ಎಲ್ಲರೂ ಸಮಾಧಿಗೆ ಹೋಗ್ಬಿಡ್ತಾ ಇದ್ದಾರೆ. ಅದ ಕಾರಣ ಹರ ನಮ ಪಾರ್ವತೀಪದಯೇ. ಇನ್ನೊಂದು ಸಲ ಹರ ನಮ ಪಾರ್ವತೀಪದಯೇ. ಇಲ್ಲಿ ಎರಡು ಮೂದಿದೆ. ಸಮಾಧಿಯಿಂದ ಎಬ್ಬಿಸೋದೇ ಉದ್ದೇಶ ಆದರೆ ಈ ಬರೀ ಹರ ನಮ ಪಾರ್ವತೀಪದಯೇ ಅಂತ ಅನ್ನದೇ ಒಂದು ಹಾಡು ಹೇಳೋದು ಇನ್ನೊಂದು ಮಾಡೋದು ಇವೆಲ್ಲ ಮಾಡಿದರೆ ಅದರಿಂದಲೂ ಹೇಳಬಹುದಲ್ಲ ಅಂತ. ಅಂತ ಅನ್ನಿಸಬಹುದು. ಆದರೆ ನನಗೆ ರುದ್ರದೇವರ ಸ್ಮರಣೆ ಮಾಡುವುದರಲ್ಲಿ ಬರುವ ತೃಪ್ತಿ ಹಾಡು ಹೇಳಿದ್ರು ಬರಲ್ಲ. ಯಾಕೆ ಅಂದರೆ ಹರಹರ ಅಂತ ಹೇಳೋದರಲ್ಲಿ ಆನಂದ ಮಿಕ್ಕ ಎಲ್ಲೂ ನನಗೆ ಬರುತ್ತಾ ಇಲ್ಲ. ಅದಕ್ಕೆ ನಾನು ಸ್ವಲ್ಪ ಸ್ವಾರ್ಥದಿಂದ ರುದ್ರದೇವ ಸ್ಮರಣೆ ಹೆಚ್ಚು ಮಾಡ್ತಾ ಇರುತ್ತೆ. ಸರಿ, ಮುಂದೆ ಹೇಳ್ತಾ ಇದ್ದಾರೆ. ಪ್ರಿಯಾಪ್ರಿಯ ಪ್ರಾಪಣೆ ಇಲ್ಲೇನಿದು ಅಸಂಮೂಢ ಸ್ಥಿರಮೂರ್ತಿ ಅಂತ ಹೇಳ್ತಾ ಇದ್ದಾರೆ. ಇವಾಗ ನೋಡಿ, ಪ್ರಿಯವಾದ ವಸ್ತು ನಮಗೊಂದು ಬಂತು. ಕೊಟ್ಟದ್ಯಾರು? ಯಾರೊಬ್ಬರು ಕೊಟ್ಟರು. ಅಪ್ರಿಯವಾದ್ದನ್ನ ಯಾರೊಬ್ಬರು ಮಾಡಿದ್ರು. ತಾನಾಗಿ ಆಗಲ್ಲ, ಯಾರೊಬ್ಬರು ಮಾಡಬೇಕು. ತಾನಾಗಿ ಒಬ್ಬರು ಮಾಡಿದರೆ ಬರುತ್ತೆ. ಅದಕ್ಕೆ ನನಗೆ ಸುಖ ಬರಲಿಕ್ಕಾಗಲಿ ದುಃಖ ಬರಲಿಕ್ಕಾಗಲಿ ಈ ಜನರೇ ಕಾರಣ ಎಂಬ ತಿಳುವಳಿಕೆ, ಅದು ಯಾವುದು? ಮಿಥ್ಯಾಜ್ಞಾನ. ಅದನ್ನು ಹೇಳ್ತಾರೆ ಪ್ರಿಯಾಪ್ರಿಯ ಪ್ರಾಪಣೆ. ಪ್ರಿಯ ಪ್ರಾಪಣೆ, ಅಪ್ರಿಯ ಪ್ರಾಪಣೆ. ಪ್ರಿಯವನ್ನ ಕೊಡಲಿಕ್ಕಾಗಲಿ ಅಪ್ರಿಯವನ್ನ ಕೊಡಲಿಕ್ಕಾಗಲಿ ಜನಯೇವ ಸ್ವತಂತ್ರ, ಈ ಜನರೇ ನನಗೆ ಕೊಡ್ತಾ ಇದ್ದಾರೆ ಎಂಬ ಮಿಥ್ಯಾಜ್ಞಾನಹೀನ. ಆ ತಪ್ಪಾದ ತಿಳುವಳಿಕೆ ಅವನಲ್ಲಿ ಹೋಗಿಬಿಟ್ಟಿರುತ್ತೆ. ಆದ್ದರಿಂದ ಅವನೇನ್ ಮಾಡ್ತಾನೆ, ಇವರೇ ಸುಖ ಕೊಟ್ರು ಇವರೇ ದುಃಖ ಕೊಟ್ರು ಅಂತ ಅವರನ್ನ ಬೈಯಲ್ಲ, ಹೊಗಳಲ್ಲ. ಬೈಯೋದು ಇಲ್ಲ, ಹೊಗಳೋದು ಇಲ್ಲ. ಅವರ ಮೇಲೆ ಇವರೇ ದುಃಖ ಕೊಡ್ತಾ ಇದ್ದಾರೆ ಅಂತ ಹಲ್ಲು ಕಡಿದ್ಬಿಟ್ಟು ಠಪ್ ಅಂತ ರೇಗಿ ಅವರ ಮೇಲೆ ಏನು ಪ್ರಚಂಡವಾಗಿ ಸಿಟ್ಟಾಗಿ ಇರಲ್ಲ. ಇಲ್ಲ ಕೊಟ್ರು ಅಂತೇಳಿ ಮೇಲೆ ಬಿದ್ದು ಮುಗ್ಗರಿಸ್ಬಿದ್ದು ಹಲ್ಲು ಮುರ್ಕೊಂಡು ಯಪ್ಪ ಅಂತ ಅವ್ರ ಸರಿ ಮಾತಾಡಿ ಯಾವುದೂ ಇರಲ್ಲ. ಯಾಕೆ? ಒಳಗೆ ಸ್ವಾಮಿ ಕೊಡಿಸ್ತಾ ಇದ್ದಾನೆ. ಈ ಗೊಂಬೆ ಮೂಲಕ ಪ್ರಿಯವನ್ನ ಕೊಟ್ಟ, ಆ ಗೊಂಬೆ ಮೂಲಕ ಅಪ್ರಿಯವನ್ನ ಕೊಟ್ಟ, ನನ್ನ ಸ್ವಾಮಿಯೇ ಕೊಡತಾ ಇದ್ದಾನೆ ಅಂತ ಬಂದಾಗ ಇವೆಲ್ಲ ಹೋಗಿ ಬಿಡುತ್ತೆ. ಅದರಿಂದ ಬ್ರಹ್ಮವಿತ್, ಗೊಂಬೆಗಳ ಮೂಲಕ ಸ್ವಾಮಿ ನನ್ನ ಜೊತೆಗಿದ್ದಾನೆ ಅಂತ ಎಚ್ಚರ ಯಾರಿಗಿರುತ್ತೆ, ಅವರು ಜನರು ಸುಖ ಕೊಟ್ಟಾಗಲು, ಪದಾರ್ಥಗಳು ಸುಖ ಕೊಟ್ಟಾಗಲು ಅಥವಾ ಬಿಟ್ಟು ಹೋದಾಗಲು ದುಃಖ ಪಡಲ್ಲ, ಸುಖವೂ ಪಡಲ್ಲ. ಯಾಕೆ? ನನ್ನ ಸ್ವಾಮಿ ಟೈಮ್ ಟೈಮಿಗೆ ಇವರ ಮೂಲಕ ಇದರ ಮೂಲಕ ಕೊಡ್ತಾ ಇದ್ದಾನೆ, ದೂರ ಮಾಡ್ತಾ ಇದ್ದಾನೆ, ದೂರ ಮಾಡ್ತಾ ಇದ್ದಾನೆ. ಹಾ, ಅವಾಗ ಹೇಳ್ತಾ ಇದ್ದಾರೆ ಬ್ರಹ್ಮವಿತ್ ಸ್ಥಿರ ಬುದ್ಧಿ ಅಸಂಮೂಢ ಸಮ್ಮೌಢ ಇಲ್ಲ. ಅಂದರೆ ಜನರೇ ನಂಗೆ ಕೊಡ್ತಾರೆ ಎಂಬುದು ಹೋಗಿರುತ್ತೆ ಅವರಿಗೆ. ಆದ್ದರಿಂದ ಪ್ರಶಾಂತವಾಗಿರ್ತಾನೆ. ಯಾಕೆ? ಎದುರಿಗೆ ಬರೋದೆಲ್ಲ ಗೊಂಬೆಗಳು 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 ಅಂತ ಅರ್ಥ ಆಗಿಬಿಟ್ಟಿರುತ್ತೆ. ಜಡವೂ ಒಂದು ಗೊಂಬೆ, ಚೇತನವೂ ಒಂದು ಗೊಂಬೆ. ಹೌದಾ? ನಿನ್ನೆ ಏನೋ ಐಟಮ್ ಮಾಡಿದ್ರಪ್ಪ, ಚೆನ್ನಾಗಿತ್ತು ಮತ್ತು ಬೇಡಿ ಮಾಡಿಸ್ಕೊಂಡದ್ದು, ಇವತ್ತು ಅದೇ ಮಾಡಿ ಬಾಯಲ್ಲಿ ಹಾಕಿದ್ರೆ ಹೋಗ್ತಾ ಇಲ್ಲ ಅಲ್ವಾ? ಯಾಕೆ? ನಿನ್ನೆ ಸ್ವಾಮಿ ಅದರೊಳಗೆದ್ದು ಸುಖ ಕೊಟ್ಟ, ಇವತ್ತು ಸ್ವಾಮಿ ಬೇಡ ಅಂದ. ಪದಾರ್ಥ ಇದೆ, ಸುಖ ಬರ್ತಾ ಇಲ್ಲ. ಪಕ್ಕದವರು 3 ಸೌಟ್ ಹಾಕೊಂಡಾಯ್ತು, ನಾವು 1/2 ಸೌಟಿಗೆ ಟ್ರಿಪ್ ಆಯಿತು. ಯಾಕೆ? ಸ್ವಾಮಿ ಸುಖ ಕೊಡ್ತಾ ಇಲ್ಲ. ಆ ಎಚ್ಚರ ಬಂದರೆ ಇಲ್ಲ, ಈ ಅಡಿಗೆವನೇ ಏನೋ ಮಾಡಿದ, ನಿನ್ನೆ ಚೆನ್ನಾಗಿತ್ತು ಇವತ್ತು ಚೆನ್ನಾಗಿಲ್ಲ, ಈಗೆಲ್ಲ ಯಾವುದೂ ಇರಲ್ಲ. ಸರಿ, ಮುಂದೆ ಹೇಳ್ತಾ ಇದ್ದಾರೆ ಬ್ರಹ್ಮವಿತ್ ಅಂದ್ರೆ ಏನ್ರಿ? ಬ್ರಹ್ಮನನ್ನ ತಿಳ್ಕೊಂಡವನಿಗೆ ಇದು ಯಾವ ದುಃಖ ಇರಲ್ಲ ಅಂದ್ರು. ಅದಕ್ಕಂದ್ರು ರಾಯರು ಬರೀತಾರೆ, ಬ್ರಹ್ಮೈವ ಸ್ವತಂತ್ರಂ ಇತಿ ವಿದ್ವಾನ್. ಭಗವಂತನೇ ಸ್ವತಂತ್ರ, ಪದಾರ್ಥಗಳ ಮೂಲಕ ಆಗಲಿ ವ್ಯಕ್ತಿಗಳ ಮೂಲಕವಾಗಲಿ ನೆಪ ಮಾಡಿ ಸುಖ ದುಃಖಗಳನ್ನು ನಮಗೆ ಕೊಡೋದು ಭಗವಂತನೇ, ಅವನೇ ಸ್ವತಂತ್ರ. ಇವರು ಯಾರು ಸ್ವತಂತ್ರರಲ್ಲ, ಸ್ವತಂತ್ರರಾಗಿ ಬೈಯೋರು ಅಲ್ಲ, ಸ್ವತಂತ್ರರಾಗಿ ಹೊಗಳೋರು ಯಾರು ಇಲ್ಲ. ಅವನೇ ಟೈಮ್ ಟೈಮಿಗೆ ನನಗೆ ಎರಡೂ ಕೊಡ್ತಾ ಇದ್ದಾನೆ. ಅವನೊಬ್ಬನೇ ಸ್ವತಂತ್ರ, ಇನ್ಯಾರೂ ಇಲ್ಲ. ಅವನ ಅಧೀನರಾದವರೇ ಎಲ್ಲ ಅಂತ ಚೆನ್ನಾಗಿ ತಿಳಿದವ. ಅದು ಬ್ರಹ್ಮವಿತ್ ಅಂತ ಹೇಳ್ತಾ ಇದ್ದಾರೆ. ನೈತಾವತಾನಂ ಕಿಂತು ಬ್ರಹ್ಮಣಿ ಸ್ಥಿತ ಅಂದರು. ಬ್ರಹ್ಮವಿತ್ ಬ್ರಹ್ಮಣಿ ಸ್ಥಿತ, ಬ್ರಹ್ಮನನ್ನ ತಿಳ್ಕೊಂಡ್ರೆ ಸಾಲದು. ರಾಯ ಹೇಳ್ತಾ ಇದ್ದಾರೆ ಎಲ್ಲ ದೇವರೇ ಕೊಡ್ತಾನೆ, ಸ್ವಾಮಿ ಸ್ವತಂತ್ರ ಅಂತ ತಿಳ್ಕೊಂಡಿವಿ. ಇವಾಗ ಗೊತ್ತಿಲ್ಲ ನಮಗೆ, ನಮಗೆಲ್ಲರೂ ಗೊತ್ತು. ಅದಕ್ಕಂದ್ರು ತಿಳ್ಕೊಂಡ್ರೆ ಸಾಲದು ಅಂದರು. ಮತ್ತೆ ಬ್ರಹ್ಮಣಿ ಸ್ಥಿತ ಅಂದರು. ಅದು ಹೇಳ್ತಾರೆ, ನಿತ್ಯಂ ಬ್ರಹ್ಮಸ್ಮೃತಿಮಾನ್, ಸದಾ ದೇವರ ನೆನಪಿನಲ್ಲೇ ಇರುವವ. ಅಂಥವ ವಿಶೇಷವಾಗಿ ಅಪರೋಕ್ಷ ಜ್ಞಾನ ಪಡೆಯಲಿಕ್ಕೆ ಸಾಧ್ಯ. ಅಂದರೆ ನಾವು ಈ ರೀತಿಯಾಗಿರತ್ತ ಭಗವಂತನನ್ನ ಅವಾಗ ಬಂತು, ಇಷ್ಟೆಲ್ಲ ಲಕ್ಷಣಗಳು ನಮಗೆ ಬರುತ್ತೆ ಅಂತ ಅನಿಸುತ್ತ ನಿಮಗೆ ಅಂದರು. ಈ ಲಕ್ಷಣಗಳೆಲ್ಲ ನೋಡಿದಾಗ ಯಾವ ಜನ್ಮಕ್ಕೂ ನಮಗೆ ಬರಲ್ಲ ಅಂತ ನಮಗನ್ಸುತ್ತೆ. ಅವಾಗಂದ್ರು ಯಾವ ಜನ್ಮಕ್ಕೂ ಬರಲ್ಲ ಅನ್ಕೋಬೇಡಿ, ಬಂದೇ ಬರುತ್ತೆ. ಇಷ್ಟೆಲ್ಲ ಲಕ್ಷಣಗಳು ಕೊಡೋದು ಯಾವುದು ಅಂದರೆ ಒಂದೇ ಒಂದು. ಯಾವುದು? ಸರ್ವತ್ರ ಭಗವಂತನನ್ನು ಅವನಿದ್ದಾನೆ 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 ಅಂತ ನೋಡ್ಲಿಕ್ಕೆ ಶುರು ಮಾಡಿದರೆ ಆ ಭಗವಂತನ ಸ್ಮೃತಿಯೇ ಒಂದೊಂದನ್ನು ಒಂದೊಂದನ್ನು ಕೊಡ್ತಾ 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 ನಮ್ಮನ್ನು ಪೂರ್ಣ ಮಾಡುತ್ತೆ. ಆದ್ದರಿಂದ ಸರ್ವತ್ರ ಭಗವಂತನ ಸ್ಮೃತಿ ಅತ್ಯಂತ ಅವಶ್ಯಕ. ಹೌದಾ? ಆ ಸರ್ವತ್ರ ಭಗವಂತನ ಸ್ಮೃತಿ ಹೇಗ್ರಿ ಬರುತ್ತೆ ನಮಗೆ? ಅಭ್ಯಾಸದಿಂದ ಬರುತ್ತೆ. ಹೌದಾ? ದೇವ ಕೊಡಲ್ವ? ಅಂದರೆ ದೇವರಾದರೂ ಹಾಂ ಫಟ್ ಅಂತ ಕೊಡಲ್ಲ, ಅದು ತಿಳ್ಕೋಬೇಕು ಅಲ್ರಿ. ಅಭ್ಯಾಸ ಮಾಡಬೇಕು. ದೇವ್ರು ಕೊಡ್ಬೇಕ್ರಿ. ದೇವ್ರು ಹೇಗೆ ಕೊಡ್ತಾನೆ? ಎದುರು ನಿಂತು ತಗೊಳ್ಳೋ ಅಂತ ಕೊಡ್ತಾನ? ನಮ್ಮೊಳಗೆ ನಿಂತು ನಮ್ಮ ಮೂಲಕ ಅಭ್ಯಾಸ ಮಾಡಿಸಿ ಕೊಡ್ತಾನೆ. ಹೌದಾ? ಅದನ್ನೇ ಹೇಳ್ತಾ ಇದ್ದಾರೆ. ಅಭ್ಯಾಸ ಮಾಡು ಅಭ್ಯಾಸ ಮಾಡು ಅಂದ್ರೆ ಅರ್ಥ, ಶಾಸ್ತ್ರ ಹೇಳಿದಾಗಲ್ಲ ಅಭ್ಯಾಸ ಮಾಡಿದ್ರೆ ದೇವರೇ ಮಾಡಿಸೋದು, ನಾನೇನು ಮಾಡ್ತೀನಿ, ನಂಗೆ ಗೊತ್ತು ದೇವರೇ ಮಾಡಿಸೋದು ಅಂತ. ದೇವರೇ ನಿನ್ನ ಮೂಲಕ ಮಾಡಿಸ್ತಾನೆ ಅಂತ ಹೇಳ್ತಾ ಇದ್ದೀವಿ, ಇದು ಉತ್ತರ. ಹೌದು, ಹೀಗೆ ಅಭ್ಯಾಸ ಆಗ್ಬಿಟ್ಟಿರುತ್ತೆ. ಅಲ್ರಿ, ಕೊಡಬೇಕು ದೇವರ್ರಿ, ಕೊಡಿಸ್ಬೇಕು, ಊಟ ಮಾಡಬೇಕು ದೇವರ್ರಿ ಮಾಡಿಸ್ಬೇಕು. ನಮ್ಗೆ ಗೊತ್ತ್ರಿ, ಹೇಳಿದ ಕಾಲಕ್ಕೆಲ್ಲ ಹಾಗೆ ಹೇಳಬೇಡ್ರಿ. ದೇವರು ನಿಮ್ಮಿಂದ ಮಾಡಿಸ್ರಿ ಎಂಬ ಅರ್ಥ ಇಟ್ಟುಕೊಂಡೆ ನೀವು ಕೊಡ್ರಿ ನೀವು ಹೇಳ್ರಿ ಅಂತ ಹೇಳ್ತಾ ಇರೋದು. ಹೌದಾ? ಅದೊಂದು ಅಭ್ಯಾಸ ಆಗಿಬಿಡಬಾರ್ದು. ಅಭ್ಯಾಸ ಹೇಗೆ? ಸ್ವಾಮಿಯೇ ನನ್ನ ಮೂಲಕ ಮಾಡಿ ಮಾಡಿಸ್ತಾನೆ ಎಂಬ ಎಚ್ಚರ ಪೂರ್ವಕ ಭಗವಂತನನ್ನು ಸರ್ವತ್ರ ಚಿಂತನೆ ಮಾಡುವವ ಅಂತ ಹೇಳ್ತಾ ಇದ್ದಾರೆ. ಇನ್ನ
ನಿನ್ನ ಪ್ರಯತ್ನ ನೀನು ಪಡಬೇಕು ಅಂತಾರಲ್ಲ,
ಆ ಶಬ್ದ ಇದೆಯಲ್ವಾ, ಅರ್ಥ ಇದೆ ಅಪಾರ್ಥ ಇದೆ, ಅರ್ಥ ಇದೆ ಅಪಾರ್ಥ ಇದೆ. ಏನು? ದೇವರೇ ಮಾಡಿ ತಂದಾಕಲ್ಲ, ಯಾವುದೇ ಆಗಲಿ ನಮ್ಮ ಮೂಲಕ ಪ್ರಯತ್ನ ಮಾಡಿಸ್ತಾನೆ. ನಮಗೆ ಏನೇ ಕೊಟ್ಟರು ದೇವರು ನಮ್ಮ ಮೂಲಕ ಪ್ರಯತ್ನ ಮಾಡಿಸಿ ಫಲವನ್ನು ತಂದು ಕೊಡುತ್ತಾನೆ. ಆಯ್ತಾ? ಅಲ್ಲಿ ಶಾಸ್ತ್ರ ಹೇಳುತ್ತೆ, ಅಪ್ಪ ನಿನ್ನ ಪ್ರಯತ್ನ ನೀ ಮಾಡು. ಅಂದರೆ ಅರ್ಥ, ಶಾಸ್ತ್ರ ಹೇಳುವಾಗ ಕೃಷ್ಣನೂ ಹೇಳಿದ ಕುರು 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 ಅಂತ ಹೇಳಿದ. ಅಂದಷ್ಟು ಮಾತ್ರಕ್ಕೆ ನೀನೇ ಮಾಡು ಅಂತ ತಾತ್ಪರ್ಯ ಅಲ್ಲ. ನೀನೇ ಮಾಡು ಅಂತ ಎಲ್ಲೂ ಕೃಷ್ಣನ ಅಭಿಪ್ರಾಯವಿಲ್ಲ. ಅಂದರೆ ನಿನ್ನೊಳಗೆ ನಿಂತ ಚೈತನ್ಯ ಭಗವಂತ ನಿನ್ನಿಂದ ಮಾಡಿಸಿದಾಗ ಮಾಡು. ಅವನ ಒಂದು ಮಾಡಿಸಿದಾಗ ಮಾಡುತ್ತೇನೆ ಅಂದರೆ ಮಾಡಿಸಿ ಏ ಮಾಡುತ್ತಾನೆ ಮಾಡಿಸ್ತಾನೆ. ಇಲ್ಲಿ ಅರ್ಥ ಆಯ್ತಾ?
ಪ್ರಯತ್ನ ಪ್ರೇರಣೆ ಇದೆರಡು ಬಹಳ, ಅವನ ಪ್ರೇರಣೆಯಿಂದಲೇ ಎಲ್ಲ ಆಗೋದು. ನಿನ್ನ ಪ್ರಯತ್ನನೇ ಬಿಡಬೇಡ ಅಂದರೆ
ಒಂದು ಅಲ್ಲಿ ಬಂದೆ ಈ ಮಾತು ಬರ್ತಾ ಇರುತ್ತಲ್ಲ ಅಪಾರ್ಥದ ಮಾತಿರುತ್ತೆ. ಏನು ನಿನ್ನ ಪ್ರಯತ್ನ ನೀ ಮಾಡಿ ಬಿಡಬೇಡ ದೇವರು, ಮತ್ತು ಫಸ್ಟ್ ನಿನ್ನ ಪ್ರಯತ್ನ ನೀ ಮಾಡು ಅಂತ ಹೇಳ್ತಾರಲ್ಲ, ಬೇಸಿಕ್ ನಾಲೆಡ್ಜ್ ಹೊರಟೋಗಿ ದೇವರಿಗೆ ಅಂತ ಅರ್ಥ. ದೇ ಆರ್ ಲೂಸಿಂಗ್ ದಿ ಬೇಸಿಕ್ ನಾಲೆಡ್ಜ್. ಏನು ಪ್ರಯತ್ನವಾದರೂ ದೇವರೇ ಮಾಡಿಸಬೇಕು ಅಂತ ಆಚಾರ್ಯರು ಘೋಷಣೆ ಮಾಡಿದರು, ಅದನ್ನು ಬಿಟ್ಟು ಎಲ್ಲ ಸರಿ ನಿನ್ನ ಪ್ರಯತ್ನ ನೀ ಮಾಡು ಅಂದಾಗ ಠಕ್ಕನೆ ಕೇಳಿಬಿಡಿ. ನನ್ನ ಪ್ರಯತ್ನ ನಾ ಮಾಡುವುದು ಅಂದ್ರೆ ಅದಕ್ಕೆ ದೇವರು ಬೇಕಾ ಇಲ್ವಾ ಅಂತ ಕೇಳಿ. ಅಷ್ಟೆಲ್ಲ ಹೇಳೋರಿಗಿರಲ್ಲ, ಯಾಕೆ ಆ ಹೇಳೋರ ತಲೆಯಲ್ಲಿ ಒಂದೇ ಕೂತಿರುತ್ತೆ, ಏನು ನಮ್ಮ ಪ್ರಯತ್ನ ನಾವು ಮಾಡಲಿಕ್ಕೆ ದೇವರು ಬೇಕಾಗಿಲ್ಲ, ಸ್ವಲ್ಪ ನಾವು ಮಾಡ್ಕೊಳ್ಳಿಕ್ಕಾಗುತ್ತೆ ಎಂಬ ದೆವ್ವ ಕೂತಿರುತ್ತೆ. ಆದ್ದರಿಂದಲೇ ಉಪದೇಶ ಪ್ರಾಪ್ತಿ. ಆ ಉಪದೇಶ ಕೊಡುವವರಿಗೆ ಕಾಣುವ ಕೃಷ್ಣ ಕಾಣದ ಕೃಷ್ಣ ಇಬ್ರು ಕಾಣಿಸಲ್ಲ, ಅವರಿಗೆ ಅವರೊಬ್ಬರೇ ಕಾಣಿಸ್ತಾ ಇರ್ತಾರೆ. ಏನು ನನ್ನ ಪ್ರಯತ್ನ ನಾನೇ ಮಾಡಿಕೋಬಲ್ಲೆ ಅಂತ ದೆವ್ವ ಕೂತಿರುತ್ತೆ, ಅದಕ್ಕೆ ದೇವರು ಬೇಕಾಗಿಲ್ಲ. ಎಕ್ಸಾಂಪಲು ಕೊಡ್ತಾರೆ, ಏನದು ನಿನ್ನ ಪ್ರಯತ್ನ ನೀ ಮಾಡಬೇಕು, ಅದು ದೇವರು ಫಸ್ಟ್ ಹೇಳಿಬಿಡೋದು, ದೇವರು ಮಾಡಿಸ್ತಾನೆ ಅಂತ ಕೊಡಬೇಡ ನಿನ್ನ ಪ್ರಯತ್ನ. ಪ್ರಯತ್ನ ದೇವರು ಮಾಡಿಸ್ತಾನೆ ಅಂತ ಕೊಡಬೇಡ, ಕೂಡ್ಲಿಕ್ಕಾದ್ರು ದೇವರು ಬೇಕಲ್ಲ, ಆ ಕೂಡ್ಲಿಕ್ಕಾದ್ರು ದೇವರು ಬೇಕಲ್ವಿ. ಕೆಲವ್ರು ಹೇಳ್ತಾರೆ ದೇವರೇ ಮಾಡಿಸೋದಾ ಎಲ್ಲ, ನಾನು ಹೀಗೆ ಕೊಡ್ತೀನಿ ಮಾಡ್ತೀನಿ ನೋಡೋಣ. ಆ ಕೂಡಿಸೋದು ದೇವರೇ ಎಂಬ ಎಚ್ಚರ ಕಳಕೊಂಡ ವ್ಯಕ್ತಿಗಳು ಮಾತಾಡುವ ಮಾತುಗಳವರಿಲ್ಲ, ಹೌದಾ? ಆದ್ದರಿಂದ ಯಾರ ಮಾತು ಹೇಳ್ತಾರೆ ನಿನ್ನ ಪ್ರಯತ್ನ ನೀ ಮಾಡು, ಇಬ್ಬರು ಹೇಳುತ್ತಾರೆ. ಏನದು ಅಂದರೆ ಭಗವಂತನೇ ಮಾಡಿ ಮಾಡಿಸ್ತಾನೆ ಎಂಬ ಎಚ್ಚರ ಇರುವಂಥವರು ಕೂಡ ಎದುರಿ ವ್ಯಕ್ತಿಗೆ ಹೇಳುವಾಗ ನೀ ಮಾಡು ಅಂತಲೇ ಹೇಳುತ್ತಾರೆ. ಅಂದರೆ ಏನು, ಭಗವಂತ ನಿನ್ನಿಂದ ಪ್ರಯತ್ನ ಮಾಡಿಸಿಯೇ ಮಾಡಿಸ್ತಾನೆ, ಆ ಭಗವಂತ ಮಾಡಿಸುವ ಪ್ರಯತ್ನ ನೀ ಮಾಡು ಅಂತ ಅರ್ಥವೇ ಹೇಳ್ತಾ ಇದ್ದಾರೆ. ಇನ್ನು ಕೆಲವರು ಅಪಾರ್ಥ ಮಾಡಿಕೊಂಡವರು, ಅವರು ಎಕ್ಸಾಂಪಲ್ ಕೊಡ್ತಾರೆ, ಒಂದು ಹೇಗೆ ತಟ್ಟನೆ ತಲೆಬಿಡಬೇಕು ಅಪ್ಪಾನಿಸ್ಬೇಕು ಹೇಳ್ತಾರೆ. ಎಕ್ಸಾಮ್ ನೀ ಬರೀಬೇಕು, ಕರೆಕ್ಷನ್ ಬೇರೊಬ್ಬರು ಮಾಡಬೇಕು. ಅಲ್ವಾ ಅಲ್ಲೇ ಬರ್ತಾರೆ, ಕರೆಕ್ಷನ್ ಮಾಡುವವನೇ ಬಂದು ನನ್ನ ಸರಿ ಎಕ್ಸಾಮ್ ಬರೆಸಲಿ ಅಂದ್ರೆ ಬರೆಸ್ತಾರೆ ಅಲ್ಲಿ. ಎಕ್ಸಾಮ್ ನೀವೇ ಬರಿಬೇಕು, ಕರೆಕ್ಷನ್ ಅವರೇ ಮಾಡಬೇಕು. ಆದ್ದರಿಂದ ಪ್ರಯತ್ನ ನೀವೇ ಮಾಡಬೇಕು, ಫಲ ದೇವರೇ ಕೊಡಬೇಕು ಅಂತ. ಅದೇ ಎಡವಟ್ಟಾಗಿದ್ದು ಉಪದೇಶ ಪರಂಪರ. ಅದನ್ನು ಪ್ರವಚನಕ್ಕಿರುತ್ತದೆ, ಅದು ಪ್ರವಚನಕ್ಕೆ ಮಾತ್ರ ನಿಂತಿರುತ್ತೆ. ಮಾಡೋ ಕಾಲಕ್ಕೆ ನಾ ಮಾಡಿದೆ ಆಚಮನ ಎಲ್ಲ ನಾನೇ, ಕೊನೆಗೆ ದೇವರು ಅದಕ್ಕೆ ಹೇಳ್ತಾರೆ ಇನ್ನೂ ವಿಶೇಷ. ಏನು ಸುಮ್ಮನೆ ಕೂತ್ಬಿಡ್ತೀನಿ ದೇವ್ರು ಮಾಡಿಸ್ತಾನೆ ಅಲ್ರಿ, ಇನ್ನೇನು ಅಂದ್ರೆ ನಮ್ದು ನಾವೇ ಮಾಡಬೇಕು, ಕೈಲಾಗದೆ ಹೋದಾಗ ದೇವರು ಬಂದು ಕೈ ಹಾಕ್ತಾನೆ ಅಲ್ವಾ. ದೇವರು ಯಾಕೆ ಕೈ ಹಾಕ್ತಾನೆ? ಫಸ್ಟಿಂದ ನಿಂದೇ ಕೈ, ಇಷ್ಟೆಲ್ಲ ವೆರೈಟೀಸ್ ಇವೆ. ಅದನ್ನ ಆ ದೆವ್ವ ಬಿಡಿಸಲಿಕ್ಕೆ ರಾಯರು ಗೀತಾ 18 ಅಧ್ಯಾಯದ ಪ್ರತಿಯೊಂದು ಶ್ಲೋಕಕ್ಕೂ ಶ್ಲೋಕಕ್ಕೂ ಪಂಕ್ತಿ ಪಂಕ್ತಿಗೂ ಬ್ರಷ್ ಹಾಕಿ ತಿಕ್ತಾರೆ. ನೀ ಸ್ವತಂತ್ರನಲ್ಲ ಅಲ್ಲ ಅಲ್ಲ ಅಂತ ಆ ಶಬ್ದ ಎಷ್ಟು ಸಲ ಪ್ರಯೋಗ ಮಾಡ್ತಾ ಇದ್ದಾರೆ. ಅವರು ನೋಡಿ, ಆದರೆ ಎಲ್ಲರೂ ಸೈಲೆಂಟ್ ಆಗಿಬಿಟ್ರು. ಇವರನ್ನು ಉದ್ಧಾರ ಮಾಡಲಿಕ್ಕೆ ನಮ್ಮ ಕೈಲಾಗಲ್ಲ ಅಂತ ಎಲ್ಲರೂ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಹೌದಾ? ಬೇಕಾದ್ರೆ ನಾನು ಸುಮ್ಮನೆ ಹೇಳಲ್ಲ, ನೀವು ಬೆಂಗಳೂರು ಹೋಗ್ತೀರಾ ಯಾವ ಊರಿಗೆ ಹೋಗ್ತೀರಾ? ಅಲ್ಲಿ ಹೋಗ್ರಿ. ಹೋದ ಮೇಲೆ ಸುಮ್ಮನೆ ಈ ಸಾಧಕರು ಅಂತ ಪಟ್ಟಿ ಕಟ್ಕೊಂಡಿರ್ತಾರಲ್ಲ, ಮಾಮೂಲು ಸಾಮಾನ್ಯ ಜನ ಅಲ್ಲ, ಏನು ಮೈ ತುಂಬ ಗೋಪಿ ಚಂದ ಹಚ್ಕೊಂಡು ಎಲ್ಲ ಮಾಡಿ ಮಾಡ್ತಿರ್ತಾರಲ್ಲ, ಅವ್ರನ್ನ ಮುಟ್ಟಿ ನೋಡ್ರಿ. ಏನ್ರಿ ನಿಮ್ದು ನೀವೇ ಮಾಡ್ತೀರಾ ದೇವರು ಮಾಡಿಸ್ತಾರ? ಏ ನಮ್ದು ನಾವೇ ಮಾಡ್ಬೇಕ್ರಿ. ಕೊನೆಗೆ ದೇವರು ಬರೋದು ಇದೇ ಉತ್ತರ ಬಾಯಿಯಿಂದ ಬರದಿದ್ರೆ ಕೇಳಿ. ಅಲ್ವಾ ಒಳ್ಳೆ ಪ್ರಶ್ನೆ ಇಲ್ಲಿ, ಅದಕ್ಕೆ ಉತ್ತರ ಕೊಡೋಣ. ಕೃಷ್ಣನೇ ಹೇಳ್ತಾ ಇದ್ದಾನೆ ನೀ ಮಾಡು ನೀ ಮಾಡು ಅಂತ. ಮತ್ತು ಕೃಷ್ಣ ಯಾಕೆ ಹೇಳಿದ ಅಂದರೆ, ನಾನು ಬುಡಕ್ಕೆ ಬರ್ತೇನೆ ಬುಡಕ್ಕೆ ಬರ್ತೇನೆ. ಏನು ಅಸ್ವತಂತ್ರನಾದವ ಜೀವ, ಇವನಿಗೆ ತಿಳುವಳಿಕೆ ಕೊಡಬೇಕು. ಹೇಗೆ ಕೊಡ್ತಾನೆ ಭಗವಂತ? ಅವನೊಳಗೆ ತಾನೇ ಇದ್ದು ಸಕಲ ವ್ಯಾಪಾರ ಮಾಡಿಸ್ತಾ ಇದ್ದಾನೆ. ಹೌದಾ? ಮಾಡಿಸ್ತಾ ಇದ್ದಾನೆ, ಅವನ ಎಲ್ಲ ಇಂದ್ರಿಯಗಳಿಂದ ವ್ಯಾಪಾರ ಮಾಡಿಸ್ತಾ ಇದ್ದಾನೆ. ಅವನಿಗೆ ಪಾಪ ಕೂತಿದೆ, ಆದ್ದರಿಂದ ತಾನೇ ಮಾಡಿಸ್ತಾ ಇದ್ರೂ ತಾನು ಮಾಡಿಸ್ತಾ ಇದ್ದೀನಿ ಎಂಬುದು ತಿಳಿಸ್ತಾ ಇಲ್ಲ. ತಿಳಿಸದೆ ನಾನೇ ಮಾಡಿದೆ ನಾನೇ ಮಾಡಿದೆ ಎಂಬ ಬುದ್ಧಿ ಕೊಡುತ್ತಾ ತಾನೇ ಮಾಡಿಸ್ತಾ ಇದ್ದಾನೆ ದೇವ. ಓಕೆ, ಇಂಥ ಜೀವನಿಗೆ ತಿಳುವಳಿಕೆ ತರಿಸಬೇಕು. ಏನು? ದೇವರೇ ಮಾಡಿಸ್ತಾರೆ ಎಲ್ಲ ಎಂಬ ತಿಳುವಳಿಕೆ ತರಿಸಬೇಕು. ಹೇಗೆ ತರಿಸ್ಬೇಕು? ಉಪದೇಶದ ಮೂಲಕ ತರಿಸ್ಬೇಕು. ಉಪದೇಶ ಕೊಡುತ್ತಾನೆ, ಹೇಗೆ? ಹಂತ ಹಂತವನ್ನು ಹಿಡಿದು ಕೊಡುತ್ತಾನೆ. ಆ ಉಪದೇಶ ಹೇಗಿರುತ್ತೆ? ನಮ್ಮಲ್ಲಿ ಒಂದೇ ಟೆಕ್ಸ್ಟ್ ಬುಕ್, ಎಲಿಮೆಂಟರಿ ಕ್ಲಾಸಿಂದ ಪಿ ಎಚ್ ಡಿವರೆಗೂ ಒಂದೇ ಬುಕ್, ಎಲ್ಲರಿಗೂ ಒಂದೇ ಬುಕ್, ಬೇರೆ ಬೇರೆ ಬುಕ್ ಇಲ್ಲ, ಒಂದೇ ಬುಕ್ ಅದು. ಅದರಲ್ಲಿ ಕೃಷ್ಣ ಹೇಳ್ತಾನೆ ನೀ ಮಾಡು. ಅದಕ್ಕೆ ಹೇಳಿದ್ರು ನಾನು ನಿನ್ನಿಂದ ಮಾಡಿಸುವಾಗ ನೀ ಮಾಡುವುದು ಅಂತ ಇದೆಯೋ ಇಲ್ವೋ ಅದನ್ನು ಹೇಳ್ತಾ ಇದ್ದಾನೆ. ನೀ ಮಾಡು ನೀ ಮಾಡು ನೀ ಮಾಡು ಅಂದಾಗ ಅರ್ಜುನ ಅಂದ ನಾನೆಷ್ಟು ಮಾಡ್ಲಿಕ್ಕೆ ಹೋದ್ರು ಮನಸ್ಸು ಕಂಟ್ರೋಲ್ಗೆ ಬರ್ತಾ ಇಲ್ಲ ಅಂದಾಗ ರಹಸ್ಯ ಬಿಚ್ಚಿದ. 4ನೇ ಅಧ್ಯಾಯದಲ್ಲಿ ಏನು ಇಂದ್ರಿಯಗಳು ಮನಸ್ಸು ಬುದ್ಧಿ ಇವೆಲ್ಲದಕ್ಕಿಂತ ಶ್ರೇಷ್ಠನಾದ ಒಬ್ಬ ಭಗವಂತ ಇದ್ದಾನೆ, ಅವನ ಹತೋಟಿಯಲ್ಲಿ ನಿನ್ನ ಬುದ್ಧಿ ನಿನ್ನ ಮನಸ್ಸು ನಿನ್ನ ಇಂದ್ರಿಯಗಳಿವೆ ಅಂತ ತಿಳಿಸಿಕೊಟ್ಟು ನಿನ್ನ ಮನಸ್ಸು ನಿನ್ನ ಕಂಟ್ರೋಲಲ್ಲೇ ಇಲ್ಲ ಎಂಬುದನ್ನು ತಿಳಿಸಿಕೊಟ್ಟ. ಹೌದಾ? ಒಂದು ಕಡೆ ಭಗವಂತ ನೀನು ನಿನ್ನ ಇಂದ್ರಿಯಗಳು ನಿನ್ನ ಬುದ್ಧಿ ನಿನ್ನ ಮನಸ್ಸು ಎಲ್ಲವೂ ನಿನ್ನ ಹತೋಟಿಯಲ್ಲಿಲ್ಲ ನನ್ನ ಹತೋಟಿಯಲ್ಲಿವೆ ಅಂತ ತಿಳ್ಕೊಂಡು ಹೇಳಿ 2ನೇ ಕ್ಷಣ ನೀ ಮಾಡು ಅಂತ ಹೇಳಿದ. ಅದಕ್ಕೆ ಉತ್ತರ ಏನಿರಬೇಕು? ಅರ್ಥ ಏನಿರಬೇಕು? ಸುಮ್ಮನೆ ಕೃಷ್ಣ ನೀ ಮಾಡು ನೀ ಮಾಡು ಅಂತ ಹೇಳಿಲ್ಲ. ನೀನು ನಿನ್ನ ಶರೀರ ನಿನ್ನ ಇಂದ್ರಿಯಗಳು ಮನಸ್ಸು ಬುದ್ಧಿ ನನ್ನ ಕಂಟ್ರೋಲು ಅಂತ ಹೇಳಿ ನೀ ಮಾಡು ಅಂತ ಹೇಳ್ತಾ ಇದ್ದಾನೆ. ಎರಡೂ ನೋಡಬೇಕಲ್ಲಿ. ಹಾಗಾದ್ರೆ ಅವರ ದೇವ್ರನ್ನ ಕೇಳ್ಬೋದಲ್ಲ, ನಿನ್ನ ಕಂಟ್ರೋಲಲ್ಲೇ ಇಟ್ಟುಕೊಂಡು ಮತ್ತೆ ನನ್ನ ಮಾಡು ಅಂತ ಯಾಕೆ ಹೇಳ್ತಿ ಎಂಬ ಪ್ರಶ್ನೆ ಕೃಷ್ಣನಿಗೆ ಹೋಗುತ್ತದೆ, ನನಗಲ್ಲ. ಅಲ್ಲ ಅಲ್ಲಿಗೆ ಹೋಗಬೇಡಿ, ಅಲ್ಲಿಗೆ ಹೋಗಬೇಡಿ. ಸಬ್ಜೆಕ್ಟ್ ಬೇರೆ ಇದೆ, ಇದು ಸಬ್ಜೆಕ್ಟ್ ಬೇರೆ ಇದೆ, ಇಲ್ಲಿ ಟಚ್ ಬೇರೆ ಬರ್ತಾ ಇದೆ. ಏನಿದೆ? ಕೃಷ್ಣನ ಕೇಳಿದ್ವಿ, ಎಲ್ಲ ನಿನ್ನ ಕಂಟ್ರೋಲಲ್ಲಿ ಇಟ್ಟುಕೊಂಡು ನಾನು ನನ್ನ ಶರೀರ ನನ್ನ ಇಂದ್ರಿಯಗಳು ನನ್ನ ಮನಸ್ಸು ನನ್ನ ಬುದ್ಧಿ ನಿನ್ನ ಕಂಟ್ರೋಲು ಅಂತ ನೀನೇ ಹೇಳ್ತಾ ಇದ್ದೀಯ. ಆದ ಮೇಲೆ ನನ್ನನ್ನು ಮಾಡು ಮಾಡು ಅಂತ ಇದೀಯ, ನಾನು ಸ್ವತಂತ್ರನಲ್ಲ ಅಂತ ನೀನೇ ಹೇಳ್ತಾ ಇದೀಯ, ಮತ್ತೆ ನನ್ನ ಮಾಡು ಅಂತ ಹೇಳ್ತಾ ಇದೆಯಲ್ಲ, ಇದರ ಅರ್ಥ ಏನು? ಅದಕ್ಕೆ ಚೂರು ನೋಡೋಣ. ಇದು ದೊಡ್ಡ ಬರ್ನಿಂಗ್ ಪ್ರಾಬ್ಲಮ್, ಇದು ಬರ್ನಿಂಗ್ ಪ್ರಾಬ್ಲಮ್. ಅದು ಚೆನ್ನಾಗಿ ನೋಡಿದರೆ ಗೀತೆ ಎಲ್ಲ ಹೇಳಿದಂತೆ. ಈಗ ಭಗವಂತ ಉಪದೇಶ ಕೊಡ್ತಾ ಇದ್ದಾನೆ, ಉಪದೇಶ ಕೊಡ್ತಾ ಇದ್ದಾನೆ. ಅಲ್ಲಲ್ಲ ಅದು ಬಿಟ್ಬಿಡಿ, ನಾನು ಬೇರೆ ಥಾಟ್ ಪ್ರಾಸೆಸ್ ಚೇಂಜ್ ಮಾಡ್ತಾ ಇದ್ದೀನಿ. ಕೃಷ್ಣ ಉಪದೇಶ ಕೊಟ್ಟ ಮಾಡು ಅಂತ. ಯಾರಿಗೆ ಕೊಟ್ಟ? ಅರ್ಜುನನಿಗೆ. ಅರ್ಜುನನಿಗೆ ಕೊಟ್ಟ, ಹೌದಲ್ಲೋ? ಅರ್ಜುನ ಅಸ್ವತಂತ್ರ. ಒಂದು ನಿಮಿಷ, ಅರ್ಜುನ ಅಸ್ವತಂತ್ರ. ಅಸ್ವತಂತ್ರನಾದ ಕೊಡ್ಲಿಕ್ಕಾಗುತ್ತಾ? ಪ್ಯಾರಾಲಿಸಿಸ್ ಪೇಷಂಟ್ ರೀ ಇದ್ದಾನೆ, ಅವನಿಗೇನಾದ್ರು ಉಪಯೋಗಿಸಿಕೊಳ್ಳಿಕ್ಕಾಗುತ್ತ? ನಾವು ಆಗಲ್ಲ, ಹೌದಾ? ಅಲ್ಲೊಂದು ಚೇರ್ ಕೂತಿದೆ, ಅಲ್ಲೊಂದು ಚೇರ್ ಕೂತಿದೆ ಹಾದಿಯಲ್ಲಿ, ಈ ಮಠಗಳಲ್ಲಿ ಎಲ್ಲ ಕಡೆ ಸಿಟ್ಟುಗಳು ಬಂದಾಗ ಮಾತಿನ ವ್ಯವಹಾರ ಹೇಗಿರುತ್ತೆ? ಚೈರಲ್ಲಿ ಕೂತಿದೆ, ಅವರು ಮಾತಾಡೋದು ಹೇಗಿರುತ್ತೆ ಗೊತ್ತಾ? ಈ ದರಿದ್ರ ಚೈರ್ ಇಲ್ಲೇ ಬಂದು ಕೊಡುತ್ತೆ ಅಂತಾರೆ, ಇಲ್ಲೇ ಬಿದ್ದಿರುತ್ತೆ. ಅಲ್ಲ, ಚೈರ್ ಬಂದು ಬಿಡುತ್ತಾ? ಅಂದ್ರೆ ಅರ್ಥ ಏನು? ಯಾರೋ ಇಟ್ಟಾರೆ ಅಂತ ಅರ್ಥ, ಹೌದಾ? ಆ ಬೈದ ಕೂಡಲೇ ಚೈರ ಅದೃಶ್ಯ. ಯಾಕೆ? ಇಟ್ಟವ್ರು ತಗೊಂಡೋದ್ರು. ಉಪದೇಶ ಕೊಟ್ಟಿದ್ದೆ ಆಗತ್ತೆ ಚೈರಿಗೆ, ಇಲ್ಲೇ ಬಿದ್ದಿರ್ತೀಯ ಅಂತ ಬೈತಾರೆ. ಅದು ಹೋಯ್ತು, ಚೈರ್ ಹೋಯ್ತಾ, ತಗೊಂಡು ಹೋದ್ರು. ಅಂದ್ರೆ ಆ ಒಂದು ಪದಾರ್ಥದ ಮೂಲಕ ಮಿಕ್ಕವರಿಗೆ ಉಪದೇಶ. ಉಪದೇಶ ಯಾರಿಗೆ ಅಂದರೆ, ಅಲ್ಲಿ ಹೇಳ್ತಾರೆ, ಒಳಗಿರುವ ಬಿಂಬನ ದೃಷ್ಟಿಯಲ್ಲಿ ಉಪದೇಶ. ಸೂತ್ರ ಇದೆಯಲ್ಲ, ಶಾಸ್ತ್ರದೃಷ್ಟಿಯಾತು ಉಪದೇಶ, ಹೌದಾ? ಶಾಸ್ತ್ರದೃಷ್ಟಿಯಾತು ಉಪದೇಶ, ಶಾಸ್ತ್ರದೃಷ್ಟಿಯಿಂದ ಉಪದೇಶ ಅಂದ್ರು. ಶಾಸ್ತ್ರ ಅಂದ್ರೆ ಏನು ಅಂತ ಕೇಳಿದ್ರು, ಏನಂತ ಬರೆದ್ರು ಆಚಾರ? ಶಾಸ್ತ್ರಂ ಅಂತರ್ಯಾಮಿ ಅಂತ ಆಚಾರ ಬರೀತಾರೆ. ಅಂದರೆ ಅಂತರ್ಯಾಮಿ ದೃಷ್ಟಿಯ ಉಪದೇಶ. ಜ್ಞಾನಿಗಳಾದವರು ತಮ್ಮ ತಮ್ಮ ಶಿಷ್ಯವರ್ಗಕ್ಕೆ ಮಾಡು 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 ಅಂತ ಹೇಳ್ತಾರೆ. ಆ ಮಾಡು ಅನ್ನೋದು ಅಸ್ವತಂತ್ರನಾದ ಜೀವನನ್ನ ಕುರಿತು ದೃಷ್ಟಿಯಿಂದ ಹೇಳಲ್ಲ, ಆದರೆ ಅವನಿಂದ ಆಗಬೇಕು, ಅವನಿಂದ ಆಗಬೇಕು. ಪ್ಯಾರಾಲಿಸಿಸ್ ಪೇಷಂಟ್ ಅವ ಅಂದರೆ ಅವನ ಮೂಲಕ ಮಾಡಿಸುವವನಲ್ಲಿ ಅಪ್ಲಿಕೇಶನ್, ಒಳಗಿರುವ ಬಿಂಬಮೂರ್ತಿಯಲ್ಲಿ ಇವನಿಂದ ಮಾಡಿಸು ಅನ್ನೋದನ್ನ ಹಾಗೆ ಡೈರೆಕ್ಟ್ ಸ್ಪೀಚ್ ಅಲ್ಲಿ ಹೇಳಲ್ಲ, ಇಂಡೈರೆಕ್ಟ್ ಆಗಿ ಹೇಳ್ತಾರೆ. ನೀ ಮಾಡು, ನೀ ಮಾಡು, ನೀ ಮಾಡು ಅಂತ ಉಪದೇಶ. ಎಲ್ಲಿ ಕೃಷ್ಣ ಎಲ್ಲಿಗೆ ಉಪದೇಶ ಕೊಟ್ಟ? ಅರ್ಜುನನಿಗೆ ಅಸ್ವತಂತ್ರ ಅಂತ ತಿಳಿದು ಉಪದೇಶ ಕೊಟ್ಟ. ಅಂದರೆ ಅರ್ಜುನನ ಒಳಗಿರುವ ತನ್ನ ರೂಪದ ಕಡೆ ಬೆರಳಿಟ್ಟು ನೀನು ಮಾಡಿಸು. ಅರ್ಜುನನ ಒಳಗೆ ಅರ್ಜುನ ಶಬ್ದವಾಚ್ಯವಾದ ಭಗವದ್ ರೂಪ ಇದೆ, ಅದು ಅವನಿಂದ ಮಾಡಿಸಲಿ ಅಂತ ಉದ್ದೇಶ. ಇದು ಒಳಗಿನ ಗುಟ್ಟು. ಮೇಲ್ನೋಟಕ್ಕೆ ನೀ ಮಾಡು ಅಂದ ಕೂಡಲೇ ಇದನ್ನು ಹೇಗೆ ನಡೆಯುತ್ತೆ, ಇದು ಚಾಲ್ತಿಯಲ್ಲಿ ಭಗವಂತ ಹೇಗೆ ತರಿಸ್ತಾನೆ ಅದನ್ನು ನಾನು ಹೇಳಬೇಕಲ್ಲ. ಹರ ನಮಃ ಪಾರ್ವತಿ ಪದಯೇ ರೈ ಸಬ್ಜೆಕ್ಟ್, ಹೌದಾ? ಅದಕ್ಕೆ ಹರ ನಮಃ ಪಾರ್ವತಿ ಪತಯೇ, ಹರ ನಮಃ ಪಾರ್ವತಿ ಪತಯೇ. ಹಾ, ಈಗ ಒಬ್ಬ ವ್ಯಕ್ತಿ, ಅವನಿಗೆ ದೇವರು ಗೊತ್ತಿಲ್ಲ, ದೆವ್ವ ಗೊತ್ತಿಲ್ಲ, ನಾರ್ಮಲ್ ಆಗಿಲ್ಲ, ಹೌದಾ? ಅವರೊಳಗೆ ದೇವರೇ ಇದ್ದು ಎಲ್ಲ ಮಾಡಿಸ್ತಾ ಇದ್ದಾನೆ, ಆದರೆ ಅವನಿಗೇನು ತಿಳಿಸಿಲ್ಲ. ಈಗ ಅವನಿಂದ ದೇವರು ಹೇಗೆ ಮಾಡಿಸ್ತಾನೆ ಅಂದರೆ, ಶಾಸ್ತ್ರದ ಮೂಲಕ ತಿಳಿದವರ ಮೂಲಕ, ತಿಳಿದವರ ಮೂಲಕ ನೀ ಮಾಡು ಅಂತ ಉಪದೇಶ ಕೊಡಿಸ್ತಾನೆ, ನೀ ಮಾಡು ಅಂತ ಉಪದೇಶ ಕೊಡಿಸ್ತಾನೆ. ಒಳಗಿದ್ದ ಭಗವಂತ ಆ ಉಪದೇಶವನ್ನ ಆ ಜೀವಿ ಗ್ರಹಿಸುವಂತೆ ಮಾಡುತ್ತಾನೆ. ನೋಡಿ, ಇದು ಮೇನ್ ಪಾಯಿಂಟ್. ಇದು ಆಚೆ ವ್ಯಕ್ತಿಗೆ ಯಾವ ಜ್ಞಾನವೂ ಇಲ್ಲ, ವ್ಯವಹಾರ ನಡೆಯೋದೇ ಹೀಗೆ. ನೀ ಬಾ ಅಂದರೆ ಒಳಗಿರುವ ಭಗವಂತ ಇವರ ಮೂಲಕ ನೀ ಮಾಡು ಅಂತ ಹೇಳಿಸಿದ. ಹೇಳಿಸಿ ಈ ವ್ಯಕ್ತಿಯಲ್ಲಿ ನಿಂತು ಯಾವ ವ್ಯಕ್ತಿಯನ್ನ ನೀ ಮಾಡುವಂತ ಉಪದೇಶ ಪಡ್ಕೊಂಡ ಆ ವ್ಯಕ್ತಿಯಲ್ಲಿ ನಿಂತು ನಾ ಮಾಡಬೇಕು ಎಂಬ ಬುದ್ಧಿ ಆ ವ್ಯಕ್ತಿಯಲ್ಲಿ ದೇವರು ಹುಟ್ಟಿಸಿದ, ಗ್ರಹಣ ಮಾಡಿಸಿದ, ಇಚ್ಛಾ ಹುಟ್ಟಿಸಿದ, ಪ್ರಯತ್ನ ತಾನೇ ಮಾಡಿಸಿದ. ಮಾಡಿಸಿ ನಾ ಮಾಡಿದೆ, ನಾ ಕೇಳಿದೆ, ನಾ ಇಚ್ಛಾ ಪಟ್ಟೆ ಎಂಬ ಬುದ್ಧಿ ಕೊಟ್ಟ. ಇದು ನಾರ್ಮಲ್ ಜನದಲ್ಲಿ. ಅದೇ ಸ್ವಲ್ಪ ಯಾರಿಗೆ ಜ್ಞಾನ ಕೊಟ್ಟಿರ್ತಾನೆ ಅವರಿಗೆ ಉಪದೇಶ ಕೊಡ್ತಾನೆ, ಕೊಡೋ ಕಾಲಕ್ಕೆ ಒಳಗಿದ್ದು ಉಪದೇಶ ಗ್ರಹಣ ಮಾಡಿಸೋದು ಅವನೇ, ಇಚ್ಛಾ ಕೊಡೋದು ಅವನೇ, ಪ್ರಯತ್ನ ಮಾಡಿಸಿದ್ದು ಅವನೇ. ಆದರೆ ನಾನೇ ಮಾಡಿದೆ, ನಾನೇ ತಿಂದೆ. ಈ ಉಪದೇಶ ಕೊಟ್ಟವರು ಕೂಡ ಹೇಗಿರ್ತಾರೆ ಅಂದರೆ, ಈ ಉಪದೇಶ ಕೊಟ್ಟವನಿಗೂ ಬ್ರಹ್ಮಜ್ಞಾನ ಇರಲ್ಲ, ನಾರ್ಮಲ್ ಪರ್ಸನೇ. ಅವನಲ್ಲಿ ದೇವರೇ, ಅವನಿಗೆ ನಾನು ಉಪದೇಶ ಕೊಡಬೇಕು, ನಾನು ಕೊಟ್ಟರೆ ಅವನು ಮಾಡುತ್ತಾನೆ ಎಂಬ ಬುದ್ಧಿ ಇವನಿಗೆ ಕೊಡ್ತಾನೆ. ಅರ್ಥ ಆಗ್ತಾ ಇದೆಯಾ? ಇಬ್ಬರಿದ್ದಾರೆ ನಾರ್ಮಲ್, ನೀವು ನಾವು, ನಾವು ನಾರ್ಮಲ್ ಅಲ್ಲ, ಸದ್ಯಕ್ಕಿಂತ ಜ್ಞಾನಿಗಳಾಗಿಲ್ಲ, ಆಗ್ಲಿಕ್ಕೆ ಸಂಕಲ್ಪ ಆಗ್ತಾ ಇದೆ, ಹೌದಾ? ಅದನ್ನು ಇಬ್ಬರಿದ್ದೀವಿ. ಈ ಹೇಳುವವನಲ್ಲಿ ದೇವರು ಇದ್ದುಕೊಂಡು, ದೇವರ ಎಚ್ಚರ ಇಲ್ಲದೇ ಇರುವ ಹೇಳುವವನಲ್ಲಿ ದೇವರೇ ಇದ್ದುಕೊಂಡು, ನಾ ಹೇಳಬೇಕು, ನಾನು ಹೇಳಿದರೆ ಇವ ತಿಳಿತಾನೆ, ಇವ ಇಚ್ಛಾ ಪಡ್ತಾನೆ, ಇವನೇ ಪ್ರಯತ್ನ ಮಾಡುತ್ತಾನೆ ಎಂಬ ಬುದ್ಧಿ ಹೇಳುವವನಿಗೆ ಕೊಟ್ಟು, ಹೇಳುವವನ ಮೂಲಕ ದೇವರೇ ಹೇಳಿಸ್ತಾನೆ. ಹೇಳಿಸಿದಾಗ ನಾ ಹೇಳಿದೆ ಅಂತ ಬುದ್ಧಿ ಅವನಿಗೆ ಕೊಡ್ತಾನೆ. ಕೇಳುವವನಲ್ಲಿ ನಿಂತು ದೇವರೇ ಕೇಳಿಸಿ, ದೇವರೇ ಜ್ಞಾನ ಕೊಡಿಸಿ, ದೇವರೇ ಇಚ್ಛಾ ಪಡಿಸಿ, ದೇವರೇ ಪ್ರಯತ್ನ ಮಾಡಿಸಿ, ನಾ ಕೇಳಿದೆ, ನಾ ಮಾಡಬೇಕು, ನಾ ಮಾಡಿದೆ ಅಂತ ಬುದ್ಧಿ ಕೊಡುತ್ತಾನೆ. ಈ ಥರ ವ್ಯವಹಾರ ಭಗವಂತ ಮಾಡಿಸ್ತಾ ಇದ್ದಾನೆ, ಹೌದಾ? ಈ ರೀತಿ ಕುರು ಕುರು ನೀ ಮಾಡು ನೀ ಮಾಡು ಅಂತ ದೇವ ಲೋಕದಲ್ಲಿ ವ್ಯವಹಾರವನ್ನ ಚಾಲ್ತಿಗೆ ತಂದ. ಅದಕ್ಕೆ ನಾವೇನಂತೀವಿ, ದೇವರೇ ಮಾಡಿಸೋದಾದರೆ ಶಾಸ್ತ್ರದಲ್ಲಿ ಕುರು ಕುರು ಅಂತ ಬರ್ತಾ ಇದೆ, ಮಾಡು ಮಾಡು ಅಂತೇಳಿ ಬರ್ತಾ ಇದೆ. ಮಾಡು ಮಾಡು ಅಂತ ಶಾಸ್ತ್ರ ಹೇಳೋದ್ರಿಂದ ಜೀವನಿಗೆ ಹೇಳಿದ್ದು, ಆದ್ದರಿಂದ ಜೀವನಿಗೂ ಸ್ವಲ್ಪ ಸ್ವಾತಂತ್ರ್ಯ ಇರಬೇಕು. ಈ ವಟಕೋಪಿನ ನ್ಯಾಯ ಅಂದರೆ, ಈ ಉಪನಯನ ಆದಾಗ ಕೌಪಿನ ಹಾಕಿರ್ತಾರೆ ಹುಡುಗರಿಗೆ, ಕೌಪಿನ ಹಾಕಿದಾಗ ಅದು ಮಧ್ಯೆ ಮಧ್ಯೆ ಬಿಚ್ಚೋಗ್ತಾ ಇರುತ್ತೆ. ಅದನ್ನು ಅವ ಮುಂದೆ ಸಿಗಿಸಿದರೆ ಹಿಂದೆ ಬಿಚ್ಚೋಗುತ್ತೆ, ಹಿಂದೆ ಸಿಗಿಸಿದರೆ ಮುಂದೆ ಬಿಚ್ಚೋಗುತ್ತೆ. ಅದಕ್ಕೆ ದೇವರೇ ಸ್ವತಂತ್ರ ಅಂದರು. ಅಲ್ಲ, ದೇವರೇ ಸ್ವತಂತ್ರ ಆದರೆ ಜೀವ ಹೇಗೆ ಅಂದರೆ, ಜೀವ ಅಸ್ವತಂತ್ರ ಆದರೆ ಅವನಿಂದ ಕರ್ಮ ಆಗೋದು ಹೇಗೆ? ಅಲ್ಲ, ಇಲ್ಲಿ ಬರೋದು ಯಾವುದು ಗೊತ್ತಾ, ದೊಡ್ಡ ಬರ್ನಿಂಗ್ ಪ್ರಾಬ್ಲಮ್. ನೀವು ಒಂದು ವೇಳೆ ದೇವರೇ ಮಾಡಿಸ್ತಾನೆ ಎಂದು ಕೂಡಲೇ ಸಮಾಜದಲ್ಲಿ ನಿಮಗೆ ಅಟ್ಯಾಕ್ ಆಗುವಂತಹದ್ದು ಯಾವುದು, ಮೇನ್ ಪಾಯಿಂಟ್ ಯಾವುದು ಅಂದರೆ ವಿಧಿ ನಿಷೇಧ, ಹೌದಾ? ಎಲ್ಲ ಕಡೆ ಕಾಣಿಸುವ ಶಬ್ದ ಅದು. ಏನು ಜೀವ ಅಸ್ವತಂತ್ರ ಆದರೆ ವಿಧಿ ನಿಷೇಧಗಳು ಹೇಗೆ ಕೂಡಿಸ್ತೀರಾ ಅಲ್ವಾ? ಯಾಕೆ ವಿಧಿಯನ್ನು ಹೇಳಿದ್ದಾರೆ ಶಾಸ್ತ್ರದಲ್ಲಿ. ಅಸ್ವತಂತ್ರನಾದವನಿಗೆ ವಿಧಿಯನ್ನು ಕೇಳಿ ಮಾಡುವುದಾಗುತ್ತಾ? ಆಗಲ್ಲ. ಆದ್ದರಿಂದ ಶಾಸ್ತ್ರ ವ್ಯರ್ಥ, ಜೀವ ಸ್ವತಂತ್ರ ಆದರೆ. ಆದ್ದರಿಂದ ಶಾಸ್ತ್ರ ಉಪದೇಶ ಕೊಡ್ತಾ ಇದೆ, ಆದ್ದರಿಂದ ಜೀವ ಮಾಡ್ತಾ ಇದ್ದಾನೆ ಎಂಬ ಉದ್ದೇಶದಿಂದ ಕೊಡುತ್ತೆ. ಅಸ್ವತಂತ್ರನಾಗಿ ಮಾಡದೇ ಬಿದ್ದವನಿಗೆ ಉಪದೇಶ ಕೊಡುತ್ತಾ? ಕೊಡಲ್ಲ. ಆದ ಕಾರಣ ಏನು, ವಿಧಿ ನಿಷೇಧಗಳಿದ್ದ ಕಾರಣ ಜೀವ ಮಾಡುತ್ತಾನೆ ಎಂಬ ಉದ್ದೇಶದಿಂದಲೇ ಶಾಸ್ತ್ರ ಕೊಟ್ಟಿರಬೇಕು. ಸೋ ಜೀವನಲ್ಲಿ ಮಾಡುವ ಶಕ್ತಿ ತಾನಾಗಿ ಇರಬೇಕು, ಇದ್ದರೇನೆ ಶಾಸ್ತ್ರ ವಿಧಿ ನಿಷೇಧಗಳನ್ನು ಹೇಳುತ್ತೆ. ಅಂತ ಒಂದು ಕಡೆ ಸಿಗಿಸಿದ್ದಾಯಿತು. ಅದಕ್ಕೆ ಇನ್ನೊಂದು ಕಡೆ ದೇವರೇ ಸರ್ವ ಸ್ವತಂತ್ರ, ಜೀವನಿಗೇನಿಲ್ಲ ಅಂತ ಅಲ್ಲಿ ಬಿದ್ದು ಹೋಯ್ತು. ಅದು ಸಿಗಿಸ್ಲಿಕ್ಕೆ ಹೋದ್ರೆ ಇಲ್ಲಿ ಬಿದ್ದೋಗ್ತಾ ಇದೆ. ಅದಕ್ಕಂದ್ರು ನಿಮಗೆ ಸಿಗಿಸ್ಲಿಕ್ಕೆ ಬರ್ತಾ ಇಲ್ಲ, ಅದಕ್ಕೆ ಬಿದ್ದೋಗ್ತಾ ಇದೆ ಅಂದ್ರೆ ಹೇಗೆ ಇದನ್ನ ಕೂಡಿಸೋಣ? ಯಾಕಂದ್ರೆ ಇದು ಕೂಡಿಸಿ ನಿಮಗೆ ಹೇಳದಿದ್ರೆ ನೀವು ಹೊರಗೆ ಹೋದ ಕೂಡಲೇ ಅವರು ಆತ್ಮನ್ನು ಹೊಡೆದು ಬಿಡ್ತಾರೆ. ಯಾರು? ಆ ಪಕ್ಷಾಭಿಮಾನಿಗಳು. ವಿಧಿ ನಿಷೇಧ ಹೇಗೆ ಕೂಡಿಸ್ತೀರಾ? ಜೀವನಿಗೆ ಚೂರು ಶಕ್ತಿ ಇಲ್ಲ ಅಂತ ಹೇಳಿದರೆ ಜೀವನಿಗಿದೆ ಆದ್ದರಿಂದ ಹೇಳಿದ್ದು ಅಂತ ನೋಡೋಣವಾ. ಜೀವ ಅಸ್ವತಂತ್ರ, ಎಷ್ಟು ಪೂರ್ಣವೋ ಚೂರೋ? ಪೂರ್ಣ. ನಮ್ಮ ಪಕ್ಷದಲ್ಲಿ ಪೂರ್ಣ, ಅವ್ರ ಪಕ್ಷದಲ್ಲಿ ಸ್ವಲ್ಪ ಶಕ್ತಿ ಇದೆ ಅವರಿಗೆ. ಎಲ್ಲಿ ಜೀವ ಶುದ್ಧ ಅಸ್ವತಂತ್ರ, ವಿಧಿ ನಿಷೇಧ ಜೀವನಿಗೆ ಬರಲ್ಲ. ಇದು ಯಾರ ಮಾತು ಗೊತ್ತಾ? ರಾಮಾನುಜರ ಮಾತು. ರಾಮಾನುಜರು ಹೇಳಿದರು ಜೀವ ಶುದ್ಧ ಸ್ವತಂತ್ರ ಅಂತ ಹೇಳಿದರೆ ವಿಧಿ ನಿಷೇಧಗಳು ಹೇಗೆ ಕೂಡಿಸ್ತೀರಾ ಅಂತ ಕೇಳಿದ್ರು. ಅದಕ್ಕೆ ಅವರೊಂದು ಟ್ರಿಕ್ ಮಾಡಿದರು. ಏನು ಮಾಡಿದರು? ಜೀವ ಪೂರ್ಣ ಸ್ವತಂತ್ರ ಅಂತ ಇಟ್ಕೋಬೇಡಿ, ಸ್ವಲ್ಪ ಅದೇನು ಗೊತ್ತಿಲ್ಲ, ಎಷ್ಟು ಸ್ವಲ್ಪ ಸ್ವಲ್ಪ ಇದೆ ಅವನಲ್ಲಿ, ಏನೋ ಒಂಚೂರು ಇದೆ, ಇಲ್ಲಾಂದ್ರೆ ಆಗಲ್ಲ. ಏನು? ಅವನು ವಿಧಿಯನ್ನು ಗ್ರಹಣ ಮಾಡಬೇಕು ಹೇಳಿದರೆ ಇಚ್ಛಾ ಪಡಬೇಕು, ಪ್ರಯತ್ನ ಮಾಡಬೇಕಲ್ಲ, ಅವನು ಮಾಡಬೇಕಲ್ಲ. ಆದ ಕಾರಣ ಅವನಲ್ಲಿ ಚೂರು ಇದೆ. ಹಾಗಾದ್ರೆ ಹೇಗಪ್ಪ ಒಂದ್ಸಲ ಹೇಳು? ಅದಕ್ಕಂದ್ರು ಫಸ್ಟ್ ಅಟೆಂಪ್ಟ್, ಪ್ರಥಮ ಪ್ರವೃತ್ತಿ, ಫಸ್ಟ್ ಅಟೆಂಪ್ಟ್ ಮಾಡೋ ಕಾಲಕ್ಕೆ ಅವನೇ ತಿಳಿಯುತ್ತಾನೆ, ಅವನೇ ಇಚ್ಛಾ ಪಡ್ತಾನೆ, ಅವನೇ ಪ್ರಯತ್ನ ಮಾಡಿಬಿಡ್ತಾನೆ. ಸೆಕೆಂಡ್ ಇದೆಯಲ್ಲ, ಅದು ದೇವರು ಬರ್ತಾರೆ. ಅದಕ್ಕೆ ಆಚಾರ್ಯಂದ್ರು ಮೊದಲನೇದು ಮಾಡಿದವನಿಗೆ ಎರಡನೇದು ಮಾಡಲಿಕ್ಕೆ ಆ ಶಕ್ತಿ ಎಲ್ಲ ಹೋಗುತ್ತೋ ಅದಕ್ಕೆ ಪೂತೆ ಇರುತ್ತಲ್ಲ. ಮೊದಲನೇದು ತಿಳ್ಕೊಳ್ಳಿಕ್ಕೆ ಇಚ್ಛಾ ಪಡಲಿಕ್ಕೆ ಪ್ರಯತ್ನ ಮಾಡಿದ ಶಕ್ತಿ ಹೋಯ್ತೇನೋ ಇದೆ, ಎರಡನೇದಕ್ಕೂ ಅದೇ ಬರುತ್ತೆ, ಎರಡನೇದಕ್ಕೂ ಅದೇ ಬರುತ್ತೆ. ಅವಾಗ ಅವರಂದ್ರು ನೀವೇ ಹೆಂಗ್ರಿ ಹೇಳ್ತೀರಿ? ಜೀವ ಶುದ್ಧ ಸ್ವತಂತ್ರ, ದೇವ ಸ್ವತಂತ್ರ, ಹೌದು, ವಿಧಿ ನಿಷೇಧಗಳು ಹೇಗೆ ಕೊಡಿಸ್ತೀರಿ ಅಸ್ವತಂತ್ರನಾದ ಜೀವನಿಗೆ? ಅವಾಗ ಅಂದ್ರು ಅಯ್ಯ, ಜೀವ ವಿಧಿ ನಿಷೇಧಗಳನ್ನ ಗ್ರಹಣ ಮಾಡಬೇಕಾದರೆ ಚೂರಾದರೂ ಸ್ವಾತಂತ್ರ್ಯ ಇರಲೇಬೇಕೆಂಬ ಕಂಪಲ್ಷನ್ ಯಾಕೆ ಇಟ್ಕೊಂತೀಯ ಅಂದ್ರು. ಅದು ಇಟ್ಕೊಂಡದಕ್ಕೆ ಒದ್ದಾಡ್ತಿದ್ಯಾ? ಅವಾಗಂದ್ರು ಚೂರು ಸ್ವಾತಂತ್ರ್ಯ ಇಲ್ಲದಿದ್ದಾಗಿದ್ರೆ ವಿಧಿ ನಿಷೇಧ ಹೇಗೆ ಗ್ರಹಣ ಮಾಡುತ್ತಾನೆ, ಇಚ್ಛಾ ಹೇಗೆ ಪಡ್ತಾನೆ? ಅದಕ್ಕೆ ಉತ್ತರ ಗೀತಾ ಭಾಷ್ಯ ತಾತ್ಪರ್ಯಗಳಲ್ಲಿ ಕೊಡುತ್ತಾರೆ. ಹೇಳುತ್ತಾರೆ ನೋಡಯ್ಯ, ಹೀಗಾಗುತ್ತೆ. ಬರೇ ಜೀವ ಇಲ್ಲಲ್ಲಿ, ಜೀವನೊಳಗೆ ದೇವ ಇದ್ದಾನೆ, ವಿಧಿಯನ್ನ ಭಗವಂತ ಹೇಳಿಸ್ತಾ ಇದ್ದಾನೆ. ಹೌದಾ? ವಿಧಿಯನ್ನ ಭಗವಂತ ಶಾಸ್ತ್ರದ ಮೂಲಕ ಹೇಳಿಸ್ತಾ ಇದ್ದಾನೆ. ಅದನ್ನ ಜೀವ ಗ್ರಹಣ ಮಾಡಬೇಕು. ಗ್ರಹಣ ಮಾಡಬೇಕಾದರೆ ಏನು ಬೇಕು? ಸ್ವಾತಂತ್ರ್ಯ ಬೇಕು. ಬೇಡ ಅದಕ್ಕಂದ್ರು ನಿನ್ನ ಸಿದ್ಧಾಂತದಲ್ಲಿ ಜೀವನೊಳಗೆ ದೇವ ಅಂಬುದು ನೀನು ಒಪ್ಪಲ್ಲ, ಅದಕ್ಕೆ ಅದು ಕೊಡ್ತಾ ಇಲ್ಲ. ನಾವು ಹಾಗಲ್ಲ, ಜೀವ ಮಾತ್ರ ಇಲ್ಲ, ಬರೇ ಜೀವ ಮಾತ್ರ ಇದ್ರೆ ಈ ಒದ್ದಾಟ, ಬರೇ ಜೀವ ಮಾತ್ರ ಅಂತ ಇದ್ರೆ ಒದ್ದಾಟ ಅದು. ಹೌದಾ? ಇಲ್ಲಿ ಜೀವನೊಳಗೆ ದೇವ ಅಂತ ನಾವು ಹೇಳ್ತಾ ಇದ್ದೇವೆ. ಅದರಿಂದ ಏನಾಯಿತು? ಜೀವರೊಳಗೆ ಯಾವ ದೇವ ಇದ್ದಾನಲ್ಲ ಅವನೇ ಈ ಜೀವನಿಗೆ ವಿಧಿಯನ್ನು ತಿಳಿಸ್ತಾನೆ, ವಿಧಿಯ ಜ್ಞಾನವನ್ನು ಕೊಡುತ್ತಾನೆ. ಅಲ್ಲ, ಇಚ್ಛೆಯನ್ನ ಹುಟ್ಟಿಸ್ತಾನೆ. ಅದಕ್ಕೆ ಆಚಾರ ಪಂಕ್ತಿ ಇದೆ, ಜ್ಞಾನ ಇಚ್ಛಾಧಿಕಂ ಉತ್ಪಾದಯತಿ, ಆಚಾರನ ಪಂಕ್ತಿ. ನಂತರ ಹೇಳ್ತಾರೆ ಪ್ರಯತ್ನ ಕಾರಿತಮೇವ ಈಶ್ವರೇಣ, ಭಗವಂತನೇ ವಿಧಿಯನ್ನು ಹೇಳಿ ನಿಷೇಧವನ್ನು ಹೇಳಿ ಜೀವನೊಳಗೆ ನಿಂತು ಅದನ್ನು ಗ್ರಹಣ ಮಾಡಿಸಿ ಇಚ್ಛೆಯನ್ನು ಹುಟ್ಟಿಸಿ ಪ್ರಯತ್ನವನ್ನ ಮಾಡಿಸ್ತಾ ಇರ್ತಾನೆ. ದೇವರೇ ಕುರು ಅಂತ ಹೇಳುತ್ತಾನೆ, ಜೀವನೊಳಗೆ ನಿಂತು ಅದನ್ನು ಗ್ರಹಣ ಮಾಡಿಸ್ತಾನೆ, ಇಚ್ಛೆಯನ್ನು ಹುಟ್ಟಿಸ್ತಾನೆ, ಯುದ್ಧವನ್ನು ಮಾಡಿಸ್ತಾನೆ. ಇದು ಕುರು. ಕುರು ಎಂಬ ಶಬ್ದದ ಅರ್ಥ ವಿಧಿ ನಿಷೇಧಗಳು ಹೀಗೆ ಸಾರ್ಥಕ. ಅಂದರೆ ಜೀವನಿಗೆ ಸ್ವಲ್ಪವೂ ಸ್ವಾತಂತ್ರ್ಯ ಇಲ್ಲದಿದ್ದರೂ ವಿಧಿ ನಿಷೇಧಗಳು ಸಾರ್ಥಕ. ಈ ರೀತಿ ಆಗುತ್ತೆ. ಅದು ಎಡವಟ್ಟೇನಾಗುತ್ತೆ ಅಂದರೆ ವಿಧಿ ನಿಷೇಧ ಹೇಳಿದ್ದಕ್ಕೆ ಜೀವನೇ ಗ್ರಹಣ ಮಾಡಬೇಕು ಅಂತ ಇಟ್ಟುಕೊಂಡದ್ದಕ್ಕೆ ಜೀವನೇ ಗ್ರಹಣ ಮಾಡಲಿಕ್ಕೆ ಸ್ವಾತಂತ್ರ್ಯ ಇಲ್ಲ. ಉಪದೇಶ ಅಂತ ಕೊಟ್ಟಿದ್ದಾರೆ. ಸೋ ಚೂರು ಸ್ವಾತಂತ್ರ್ಯ ಜೀವನಿಗೆ ಕಲ್ಪನೆ ಮಾಡೋಣ ಅಂತ ಅಪಾರ್ಥಕ್ಕೆ ಬರ್ತಾ ಇದೆ ಎಂಬಲ್ಲಿಗೆ ನಮ್ಮಲ್ಲ ಇಲ್ಲ, ಅದು ರಾಮಾನುಜರು ಪ್ರಥಮ ಪ್ರವೃತ್ತಿಗೂ ನಮ್ದಿಲ್ಲ. ಅಂದ್ರೆ ನಿಮ್ ಪ್ರಥಮ ಪ್ರವೃತ್ತಿ ಅಂತ ಎಲ್ಲಿಗೆ ಹೋದ್ರಿ? ಅದು ರಾಮಾನುಜರ ಮತ ನಮ್ದಲ್ಲ, ದೇವರೇ ಮಾಡಿಸ್ತಾನೆ ಅಂತ ನಮ್ಮ ಮತ. ಅದಕ್ಕೆ ಸಾಯಂಕಾಲ ಬರಲ್ಲ ಆ ಪ್ರಶ್ನೆಗೆ, ದೊಡ್ಡ ಪ್ರಶ್ನೆ. ಯಾಕೆ ಈಗ ಅನುಭವಿಸುವುದಕ್ಕೆ ಹಿಂದಿನ ಕರ್ಮ ಕಾರಣ, ಅದಕ್ಕೆ ಹಿಂದಿನ ಕರ್ಮ. ಮೊದಲನೇ ಕರ್ಮ ಯಾವಾಗ ಅಂತ ಪ್ರಶ್ನೆ ಅಲ್ವಾ? ಅದಕ್ಕೆ ಉತ್ತರ ಸಾಯಂಕಾಲ. ಹೇಗೆ ಅದನ್ನು ನೋಡೋಣ.